ಈಗ ಧರ್ಮರಾಜ ತಪ್ಪಿದ್ದಾನೆ, ಆಲ್ ರೈಟ್, ನೀವು ಸರಿ ನೀವ್ಯಾಕೆ ನೋಡ್ ತಪ್ಪನ್ನು ಸರಿಪಡಿಸಲಿಲ್ಲ ಈಗ? ಅದಕ್ಕೆ ಹೇಳ್ತಾರೆ, ತಪ್ಪು ಮಾಡಿದವನು ಎಷ್ಟು ತಪ್ಪಿತಸ್ಥನಾಗ್ತಾನೋ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತನು ಅದಕ್ಕಿಂತ ಜಾಸ್ತಿ ತಪ್ಪಿತಸ್ಥನಾಗ್ತಾನೆ ಅಂತ ಶಾಸ್ತ್ರ. ತುಂಬಾ ಜನ ಗೊತ್ತಿಲ್ಲ ಅದು ಬಂದು ಯಾವುದಕ್ಕೆ ಹೇಳ್ತಾರೆ ಶಾಸ್ತ್ರ. ಏಕಾಶ ಊಟ ಮಾಡ್ತಾ ಕೂತಿರ್ತವ್ ನೋಡ್ತಾ ಕೂತಿರ್ತಾನೆ ಪಾಪ ಕೆಲವರು, ಕೆಲವ್ರು ಯಾಕೆ ನೋಡ್ತಾರೆ ಗೊತ್ತೇನು, ಈ ಭಾಗ್ಯ ನಮಗಿಲ್ಲವೇ ಅಂತ ಕೊರಗಲಕ್ಕ ಅದು ಬೇರೆ. ನಿಜವಾಗಿ ನಾವು ಎಷ್ಟು ಜನ ತಿಂತಾನಲ್ಲ ಪಾಪ, ಅವನು ನಮಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ, ನಮಗೇನು ಪಾಪ ಮಾಡಿದ್ವೋ ಏನೋ ಅಂತ ಕೂತಿರ್ತಾನೆ. ಅಂದ್ರೆ ಇವನು ಏಕಾದಶಿ ನಿಜವಾಗಲೂ ಬಿಟ್ಟಾಗ ಲೆಕ್ಕ, ಆಸೆ ಪಟ್ಟಾಗಲೇ ಹೋಯ್ತಾ ಒಂದು ಪಾಪ ಆಗಿರುವ. ಹೇಳಬೇಕು ಏನೇ ಅಂತ ಕೆಲಸ ಮಾಡ್ತೀಯಲ್ಲ, ಹೇ ಭಾರಿ ಅನ್ಯಾಯ, ಅಷ್ಟು ಗೊತ್ತಿಲ್ಲ ನಿನಗೆ ಅಂತ ಹೇಳಿದ್ರೆ ನಡಿಗೆ ಬಿಡಬೇಕು ಅವನು. ಆ ಥರ ಇರಬೇಕು. ಎಂಥ ತಂದೆ ನಿಮ್ಮ ತಾಯಿ, ಎಂಥ ತಾಯಿ, ಎಂಥ ಮುತ್ತಾತ ತಾತಂದರಿದ್ರು, ಅಂಥವ್ರ ಮನೆಯಲ್ಲಿ ಎಂಥವ್ನು ಹುಟ್ಬಿಟ್ಟಿದೆಯಾ ಅಂತ ಕೇಳಿದರೆ ಅವನ ತಲೆ ತಗಿಸ್ಬೇಕು, ಆ ವರ್ಚಸ್ ಇರಬೇಕು. ಇದ್ರ ಏನು ಪ್ರಯೋಜನ? ಅದಕ್ಕೆ ಎಲ್ಲರಿಗೂ ಉತ್ತರ ಇದು ಒಂದು, ಅವನು ಮಾಡಿದ ನಾನು ಮಾಡಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಸಭಾಂವಾ ನ ಪ್ರವೇಷ್ಟವ್ಯಂ ವಕ್ತವ್ಯಂ ವಾ ಸಮಂಜಸಂ ಅಬ್ರುವನ್ ವಿಬ್ರುವನ್ ವಾಪಿ ನರೋ ಭವತಿ ಕಿಲ್ಬಿಷಿ. ಮನುಸ್ಮೃತಿಯ ಮಾತಿ, ಸಭೆಗೆ ಹೋಗಬೇಡಿ. ಅಕಸ್ಮಾತ್ ಸಭೆಗೆ ಹೋದರೆ ಅಲ್ಲಿ ಸತ್ಯವನ್ನು ಹೇಳೋದರ ಅಭ್ಯಾಸ ಮಾಡಿ ಅಂತ ಹೇಳುತ್ತಾರೆ. ಸತ್ಯಕ್ಕೆ ಜಯ ಸಿಗಬೇಕು, ಆ ರೀತಿ ಬದುಕಬೇಕು ನೀವು. ಇಲ್ಲದೆ ಹೋದರೆ ಅಬ್ರುವನ್ ವಿಬ್ರುವನ್ ವಾಪಿ, ನೀವು ಸುಮ್ಮನೆ ಕೂತರು ವಿಬ್ರುವನ್ ತಪ್ಪಾಗಿ ಹೇಳಿದರೂ ಕೂಡ ನರೋ ಭವತಿ ಕಿಲ್ಬಿಷಿ, ಸಭೆಯಲ್ಲಿ ಏನೇನು ತಪ್ಪು ನಡೆಯುತ್ತೆ ಅದಿವೆಲ್ಲ ಜವಾಬ್ದಾರರಾಗಬೇಕಾಗ್ತದೆ ಅಂತ ಹೇಳುತ್ತಾರೆ. ಅಲ್ಲಿ ಕೂತವರೆಲ್ಲ ಜವಾಬ್ದಾರರಾಗಬೇಕು. ಅನ್ಯಾಯವನ್ನು ಪ್ರತಿಭಟಿಸ್ತಾ ಹೋದರೆ ಅದು ಸಭೆಯಲ್ಲ. ತಪ್ಪು ನಡೆದರೆ, ತಪ್ಪು ಹೇಳಿದರೆ, ತಪ್ಪು ಆಗ್ತಾ ಇದ್ರೆ ಅದನ್ನು ನಮ್ಮ ಕೈಲಾದಷ್ಟು ಪ್ರತಿಭಟನೆ ಮಾಡಬೇಕಾದದ್ದು ಧರ್ಮದ ಉಳಿವಿಗೋಸ್ಕರ. ನಮ್ಮ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲದು, ಧರ್ಮದ ಅಡಿ ಉಳಿವಿನ ಪ್ರಶ್ನೆ. ಧರ್ಮ ಉಳಿದ್ರಷ್ಟೇ ಜಗತ್ತು ಉಳಿಲಿಕ್ಕೆ ಸಾಧ್ಯ. ಅದು ಪ್ರತಿಯೊಬ್ಬರು ಮಾಡಬೇಕು ಅನ್ನೋದು ಶಾಸ್ತ್ರದ ಆದೇಶ. ಪಾರ್ವತಿದೇವಿ ತೋರಿಸ್ತಾರೆ ಈ ಮಾತನ್ನು. ಸತೀದೇವಿ ತುಂಬಿದ ಸಭೆ, ದಕ್ಷ ಪ್ರಜಾಪತಿ ಯಜ್ಞ ಮಂಟಪ ನೋಡ್ತಾ ಇದ್ದಾಳೆ. ರುದ್ರದೇವರಿಗೆ ಹವಿಸ್ಸೇ ಇಲ್ಲ. ರುದ್ರದೇವರಿಗೆ ಸಾಕ್ಷಾತ್ ಪತಿ, ಮನಸ್ಸನ್ನ ನಿಯಮನ ಮಾಡತಕ್ಕಂಥ ಮಹಾನುಭಾವರು. ನೋಡ್ತಾ ಇದ್ದಾಳೆ, ನನಗೆ ಅವಮಾನ ಆಗಿದೆ, ಸಹಿಸ್ಕೋತೇನೆ, ಆದರೆ ರುದ್ರಾಯ ಸ್ವಾಹ ಅನ್ನಬೇಡಿ ಅಂದ್ಬಿಡ್ತಾನೆ ದಕ್ಷ ಪ್ರಜಾಪತಿ. ಅಷ್ಟ ಬೆಂಕಿ ಸಿಟ್ಟು ಬರುತ್ತೆ ಅವರಿಗೆ. ಏನಯ್ಯ ಇದು ದಕ್ಷ ಪ್ರಜಾಪತಿ, ತಂದೆ ದಕ್ಷ ಪ್ರಜಾಪತಿ, ಏನಯ್ಯ ದಕ್ಷ ಪ್ರಜಾಪತಿ ಎಂಥ ಕೆಲಸ ಮಾಡ್ತಾ ಇದ್ದೀಗ? ಅರುದ್ರ ಭಾಗಂ ತಮ ವೇಕ್ಷ ಚಾಧ್ವರಂ. ರುದ್ರದ ಎಷ್ಟು ದೊಡ್ಡವ್ರಿಗೆ ಗೊತ್ತಾ, ಅವರಿಗೆ ಹವಿಸ್ಸಿಲ್ಲದೆ ಯಜ್ಞ ಮಾಡ್ತೀಯ ನೀನೀಗ? ಇದೆಂಥ ಯಜ್ಞ ಇದು ಒಂದು ಈ ಯಜ್ಞ. ಇಲ್ಲಿ ನೋಡಿ, ಸಭೆ ಅಲ್ಲ ಅಂತ ದ್ರೌಪದಿ ಅಂದ್ರೆ ಯಜ್ಞ ಅಲ್ಲ ಅಂತ ಅವ್ರು ಬೈತಾರೆ. ಇದೆಂಥ ಯಜ್ಞ ಇದು? ಯಜ್ಞವರಲ್ಲಿ ಪ್ರವೇಶ ಮಾಡೋದೇ ತಪ್ಪು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಲ್ಲಿ ಕೂತವರೆಲ್ಲ ತಪ್ಪು ಮಾಡ್ತಾ ಇದ್ದಾರೆ. ಈ ಶಿವನ ದ್ರೋಹ ನಿಮ್ಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದಕ್ಷ ಪ್ರಜಾಪತಿ, ಶಿವನ ದ್ರೋಹ ಮಾಡ್ತಿದ್ದೀಯಲ್ಲ, ನಿನಗೆ ಪಾಪ ಬರ್ತದೆ ಅಲ್ಲ, ಇಲ್ಲಿದ್ರೆ ನನಗೂ ಪಾಪ ಬರ್ತದೆ ಅಂತ ಹೇಳುತ್ತಾರೆ. ಕರ್ಣವು ಪಿಧಾಯ ನಿರಿಯಾತ್ ಅಂತ ಅವ್ರ ಮಾತು. ಅದು ಕೆಟ್ಟ ಮಾತನ್ನು ನಾವು ಕೇಳಿದರೆ ಅದ್ರ ಕಿವಿ ಮುಚ್ಕೊಂಡು ಎದ್ದು ಹೋಗಿಬಿಡ್ಬೇಕಂತೆ. ಯಾವಾಗ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲದೆ ಹೋದರೆ, ಶಕ್ತಿ ಇದ್ರೆ ಮಾತ್ರ ಎದ್ದೋಗಬಾರದು, ಪ್ರತಿಭಟನೆ ಮಾಡಬೇಕು ಅಂತ ಹೇಳುತ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ಜಿಹ್ವಾಂ ನಾಲಿಗೆ ಕತ್ತರಿಸಬೇಕು ಅಂತ ಹೇಳುತ್ತಾರೆ. ಅತ್ಯಂತ ಕೆಟ್ಟ ಮಾತನ್ನು ಮನುಷ್ಯ ಆಡಿದರೆ ನಾಲಿಗೆ ಕತ್ತರಿಸಬೇಕು, ಶಕ್ತಿ ಇಲ್ಲ ಎದ್ದೋಗಬೇಕು. ನಾನಿವತ್ತು ನಾನು ನಿನ್ನ ತಂದೆ, ನನ್ನ ಶಕ್ತಿ ಇದೆ, ತಂದೆ ನೀನು, ಅದು ಗೌರವ ಕೊಡ್ತಾ ಇದ್ದೇನೆ, ಅದು ನಿನ್ನ ಸಾಯಿಸೋದಿಲ್ಲ, ನಾನೇ ಸಾಯ್ತೇನೆ ಅಂತ ಹೊರಟುಬಿಟ್ಟು ಮುಂದಿನ ಕತ್ತೆ ನಮಗೆ ಸತೀದೇವಿ ದೇಹತ್ಯಾಗ ಮಾಡಿ ಹೊರಟುಬಿಡ್ತಾರೆ. ಗಂಡನ ಹತ್ರ ವಾಪಸ್ ಹೋಗೋದಿಲ್ಲ, ನಿನ್ನ ಅನ್ಯಾಯಕ್ಕೆ ನಾನು ಪ್ರತಿಭಟನೆಯಾಗಿ ನನ್ನ ಪ್ರಾಣವನ್ನೇ ಬಿಡುತ್ತೇನೆ ಅಂತ ಹೊರಡುತ್ತಾರೆ. ಆ ಕಥೆ ಕೇಳಿದವರಿಗೆ ಈ ಕಥೆ ಅರ್ಥ ಆಗ್ತದೆ. ವಿಷ್ಣು ದ್ರೋಣಾದಿಗಳನ್ನು ಹೇಳುತ್ತಾರೆ, ಎಂಥ ಧರ್ಮ ನಿಮ್ಮದೆಲ್ಲ ಕೂಡ. ಅವರು ತಪ್ಪಿಸಿಕೊಳ್ಳಕ್ಕೆ ಹೋದರೆ ತಪ್ಪಿಸಿಕೊಂಡ್ರೆ ನಡೆಯೋದಿಲ್ಲ. ದೊಡ್ಡವರ ಯಾತ ಕೂತ್ರಿ ಹಾಗಿದ್ದರೆ ನೀವೆಲ್ಲ ಕೂಡ, ನೀವು ಆಗಲೇ ಎದ್ದು ಹೋಗ್ಬೋದಾಗಿತ್ತಲ್ಲ, ಈ ಕೂತಿದ್ದೀರಿ ಅಂದ್ರೆ ಉತ್ತರ ಕೊಡಲೇಬೇಕು ಅಂದಾಗ ಸುಮ್ಮನೆ ತಲೆ ಬಗ್ಗಿಸಿಬಿಡ್ತಾರೆ. ಆ ಕಾಲಕ್ಕೆ ಎದ್ದು ಮಾತಾಡಿದ ವ್ಯಕ್ತಿ ಒಬ್ಬನೇ ಒಬ್ಬ, ವಿದುರ ಎದ್ದು ನಿಂತುಕೊಂಡಂತೆ. ಪಾಪ ವಿದುರ ಮೊದಲೇ ಹೇಳಿದೆ, ಜಾತಿಯಲ್ಲಿ ಶೂದ್ರ, ವರ್ಚಸ್ಸಿನಲ್ಲಿ ಬ್ರಾಹ್ಮಣರನ್ನು ಮೀರಿಸಬೇಕಂತ ವರ್ಚಸ್ಸನ್ನು ಪಡ್ಕೊಂಡಿದ್ದಾನೆ. ಮಾತಾಡ್ತಾನೆ, ಅಮ್ಮ ದ್ರೌಪದಿ ಅನ್ಯಾಯ ಅನ್ಯಾಯ ಎಷ್ಟು ಸರ್ತಿ ಬೇಕಾದ್ರೂ ಹೇಳ್ತೇನೆ, ಅನ್ಯಾಯ ಇದು ಬಂದು ನನ್ನ ಮಾತ್ರ ತಪ್ಪು ತಿಳ್ಕೊಬೇಡ ನೀನೀಗ. ನಾನು ಮೊದಲಿಂದನೂ ಹೇಳ್ತಾನೆ ಬಂದು ಈಗ ಹೇಳೋದಲ್ಲ, ತಪ್ಪು 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 ಅಂತ ಹೇಳ್ತಾನೆ ಇದ್ದೇನೆ. ಇದರಲ್ಲಿ ಧರ್ಮದ ಹೆಸರು ಕೂಡ ಇಲ್ಲ. ಅಧರ್ಮೋಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ. ಈ ಸಭೆಯ ತುಂಬ ಅಧರ್ಮ ತಾಂಡವವಾಡ್ತಾ ಇದೆ ಅಂತ ಹೇಳುತ್ತಾರೆ. ಸಭೆಯನ್ನು ಮೆಟ್ಟಿ ನಿಂತುಬಿಟ್ಟಿದೆ ಅಧರ್ಮ. ಅಧರ್ಮ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ, ಆದರೆ ನಿಲ್ಲಿಸೋ ಶಕ್ತಿ ನನಗಿಲ್ಲ ಅಂತ ಹೇಳುತ್ತಾನೆ. ಸ್ವಾಶಕ್ತಿಂ ಖ್ಯಾಪಯನ್ನಾಹ, ನನ್ನ ಕೈಲಾಗ ನಿಲ್ಲಿಸೋ ಶಕ್ತಿ ನನಗಿಲ್ಲ, ಹೇಳೋ ಶಕ್ತಿ ನನಗಿದೆ. ಈಗೋ ನನಗೆ ಎರಡು ಕೈ ಎತ್ತಿ ಹೇಳ್ತಾ ಇದ್ದೇನೆ, ಇದು ಅಧರ್ಮ ಅಧರ್ಮ ಅಂತೇಳಿ ಸಭೆ ತುಂಬ ಓಡಾಡಿಬಿಟ್ಟಂತೆ. ಪಾಪ ಯಾರು ಕೇಳೋದು, ದುರ್ಯೋಧನಿಗೆ ಅದೊಂದೇ ಖುಷಿ, ಒಬ್ಬರು ಒದಕೊಳ್ಳಿ ಏನ್ ಮಾಡ್ತಾನೆ ಮಾಡಲಿ ಆತ. ಒಬ್ಬರು ಕಡಿಮೆ ಜನ ಧರ್ಮ ಹೇಳಿದಾಗ ಅದು ಅಧರ್ಮಿಗಳಿಗೆ ಭಾರಿ ಖುಷಿ. ಮಾತು ಯಾರು ಕೇಳ್ತಾರೆ ಬಿಡಿ, ಎಲ್ಲರೂ ಹೇಳಿದಾಗ ಬರೋ ಒಂದು ವರ್ಚಸ್ಸು. ರಥ ಒಬ್ಬನೇ ಹೇಳಿದ್ರೆ ಮುಂದೆ ಬರೋದಿಲ್ಲ, ತುಂಬದ ಹೇಳಿದ್ರೆ ಮಾತ್ರ ರಥ ಮುಂದೆ ಬರೋದು. ಧರ್ಮ ಮತ್ತು ರಥ ಇದ್ದ ಹಾಗೆ ತುಂಬದ ಅನುಷ್ಠಾನ ಮಾಡಿದ್ರೆ ಮಾತ್ರ ಧರ್ಮ ಉಳಿಯುತ್ತೆ ಹೊರತು ಒಬ್ಬಿಬ್ಬರು ಮಾಡಿದಾಗ ಅದು ಮೂವಾಗದು ಕಾಣಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನನ್ನ ಕೈಲಿ ಆಗೋದಿಲ್ಲ, ಏನು ಮಾಡಲಿ ನಾನೀಗ ಅಂತದನ್ನು ಅಶಕ್ತಿಯನ್ನು ಘೋಷಣೆ ಮಾಡ್ತಾನೆ ವಿದುರ. ದೊಡ್ಡ ಒಂದು ವಿಚಿತ್ರವಾದ ಘಟ್ಟ ಅದು. ಮುಂದೇನು ನಡೆಯುತ್ತೆ ಎಂಬುದು ಭಾರಿ ಭಾರಿ ಆಶ್ಚರ್ಯದ ಸಂಗತಿ. ಉತ್ಕಟ ಸ್ಥಿತಿ ಬಂದು ಹೋಗಿದೆ. ಸೊಲ್ಯೂಷನ್ ಹೇಗೆ? ಈಗ ಭೀಷ್ಮದ್ರೋಣರಂಥವರು ಈಗಾಗಿ ಹೋಗಿಬಿಟ್ರು, ಬೇಡದಂತೆ ಬೇರೆ ಇಲ್ಲೇ ಇಲ್ಲ. ಹೇಗೆ ಪ್ರಾಬ್ಲಮ್, ಹೇಗೆ ಸಾಲ್ವ್ ಆಗಿಬಿಟ್ಟಿದ್ದೇನ, ಹೇಗೆ ಸಾಲ್ವ್ ಆಗುತ್ತೆ, ಆಗೇ ಆಗುತ್ತೆ, ಹೇಗೆ ಸಾಲ್ವ್ ಆಗುತ್ತೆ ಒಂದು ಭಾರಿ ಕುತೂಹಲದ ಘಟ್ಟ ಇದೆ. ಆದ್ದರಿಂದ ಸಭಾಪರ್ವ ಅಂತ ಹೇಳಿದರೆ ಸಭೆಯ ಬಗ್ಗೆ ಅನೇಕ ಮಾಹಿತಿ ಕೊಡುತ್ತಲ್ಲ, ಅದಕ್ಕೂ ಸಭಾಪರ್ವ ಅಂತ ಹೆಸರು. ಸಭೆ ಡೆಫಿನೇಷನ್ ಕೊಡದೇ ಈ ಪರ್ವ. ನಸಾ ಸಭಾ ಯತ್ರ ನಸಂತಿ ವೃದ್ಧಾ, ವೃದ್ಧರಿಲ್ಲದ ಸಭೆ ಸಭೆಯೇ ಅಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ. ಭೀಷ್ಮದ್ರೋಣರು ಯಾಕೆ ಮಾತಾಡಲಿಲ್ಲ ಅಂತ ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ಮುಂದೆ ಉತ್ತರ ಕೊಡ್ತಾರೆ. ಮುಂದೆ ಶಾಂತಿ ಪರ್ವದೊಳಗೆ ಭೀಷ್ಮರು ಮಲಗಿಬಿಟ್ಟೇನೆ, ಧರ್ಮರಾಜನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಹೋಗ್ತಾರೆ. ಒಂದಲ್ಲ ಎರಡಲ್ಲ, ಸುಮಾರು 20,000 ಶ್ಲೋಕದಷ್ಟು ಮಾತಾಡ್ತಾರೆ. ಏನು ಹಾಗಿರ್ಬೇಕು ಇರ್ಬೇಕು, ಹೇಳಿದ್ದು ಹೇಳಿದ್ದು ಹೇಳಿದ್ದೇನೆ, ಧರ್ಮ ಅಂದ್ರಾಗೆ, ರಾಜ ಅಂದ್ರೀಗೆ, ದೊಡ್ಡವನು ಅಂದ್ರಾಗೆ, ಓ ಹೊಡಿತಾ ಇರ್ತಾರೆ ಒಂದು ಅಳತಿ. ದ್ರೌಪದಿ ಹಾಗೆ ಕೇಳಿದ್ರಂತ, ಓಹೋ ಏನು ತಾತ ಏ ಭಾರಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಇಷ್ಟೆಲ್ಲ ಧರ್ಮದಾಗೆ ಪ್ರವಚನ ಮಾಡ್ತಿರಲ್ಲ. ಅವತ್ತು ನಾನು ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಕುತ್ಕೊಂಡ್ಬಿಟ್ರಲ್ಲ ಆಕಾಶ ನೋಡ್ತಾ, ಪೃಚ್ಛ ಧರ್ಮಜಮ್ ಅಂತ ಹೇಳಿಬಿಟ್ರಲ್ಲ, ಇದು ಯಾವ ನ್ಯಾಯ ಅಂತ ಕೇಳಿದ್ರೆ. ದ್ರೌಪದಿ ದೇವಿ ಅಂದರೆ ಒಬ್ಬ ಇದಲ್ಲ, ಸಾಮಾನ್ಯ ಸ್ತ್ರೀ ಅಲ್ಲ, ಅಸಾಮಾನ್ಯವಾದ ಸ್ತ್ರೀ. ಬೇರೆ ಪ್ರಶ್ನೆ ಕೇಳಿದ್ರಂತೆ. ಆಗ ಭೀಷ್ಮರು ಉತ್ತರ ಕೊಟ್ರಂತೆ, ಹೌದಮ್ಮ ನೀನು ಕೇಳಿದ ಪ್ರಶ್ನೆ ಸರಿಯಾದ ಪ್ರಶ್ನೆ ಅಂತ ಹೇಳುತ್ತಾರೆ. ಅವ್ರೇನೋ ಇದು ಮಾಡ್ಲಿಕ್ಕೆ ಹೋಗಲ್ಲ, ಹೌದು ಒಪ್ಕೊಂಡ್ಬಿಡ್ತಾರೋ ದ್ರೌಪದಿ, ನೀನು ಸರಿಯಾದ ಪ್ರಶ್ನೆ ಕೇಳಿದೆ, ಇವತ್ತು ಹೇಗೆ ಮಾತಾಡ್ತಿದ್ದೇನಲ್ಲ, ಅವತ್ತು ನಾನು ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುತ್ತಾರೆ. ಯಾವುದಕ್ಕೆ ಗೊತ್ತೇನು, ಅವತ್ತು ನಾನು ದುರ್ಯೋಧನ ಅನ್ನ ತಿಂದಿದ್ನಲ್ಲ, ನನ್ನ ಬುದ್ಧಿಯೆಲ್ಲ ಕೆಟ್ಟೋಗಿತ್ತು ಅಂತ ಹೇಳುತ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಅರ್ಥ ಆಗ್ತದಾಗ, ಸಾತ್ವಿಕ ಆಹಾರ ಇದ್ದರೆ ಮಾತ್ರ ಸಾತ್ವಿಕ ಬುದ್ಧಿ ಇರ್ತದೆ ಹೊರತು ಕೆಟ್ಟ ಆಹಾರ ತಿಂದರೆ ಬುದ್ಧಿ ಸರಿ ಇರೋದಿಲ್ಲ. ನಾನು ದುರ್ಯೋಧನ ಅನ್ನ ತಿಂದಿದ್ದರ ಫಲ ನನ್ನ ಬುದ್ಧಿನೇ ಕೆಟ್ಟೋಗಿತ್ತು. ಇರೋಷ್ಟು ಮಾತ್ರ ಬಾಯಿ ಕಟ್ಟಿತ್ತು, ಬುದ್ಧಿ ಕೆಟ್ಟಿದೆ, ಬಾಯಿ ಕಟ್ಟಿದೆ, ಇನ್ನೇನು ಮಾತಾಡ್ತಾರೆ ಈ ಮಧ್ಯೆ. ಅದಕ್ಕೆ ಸುಮ್ಮನೆ ಕೂತಿದ್ದೆ, ನಂಗೆ ಮಾತಾಡಲಿಕ್ಕೆ ಆಗಲಿಲ್ಲ. ಇದೆಲ್ಲ ಕೇಳಿದವರಿಗೆ ಇನ್ಮೇಲೆ ಶುದ್ಧ ಆಹಾರ ತಗೊಳ್ಳೇಬೇಕು ಅಂತಕ್ಕಂಥ ದೀಕ್ಷೆ ಬರಬೇಕು. ಶುದ್ಧ ರುಚಿ ಆಹಾರ ಶುದ್ಧ ಆಹಾರ ಅಂತ ಕರೆಯೋದಿಲ್ಲ. ಬುದ್ಧಿಗೆ ಯಾವುದು ಶಾಸ್ತ್ರ ವಿಹಿತ ಅಂತ ಹೇಳಿದೆಯೋ ಅಂತ ಆಹಾರ ತಗೋಬೇಕು. ವೈದ್ಯ ಹೇಳಿದ ಆಹಾರದಿಂದ ರೋಗ ವಾಸಿಯಾಗ್ತದೆ, ಶಾಸ್ತ್ರ ಹೇಳಿದ ಆಹಾರದಿಂದ ನಮ್ಮ ಅಜ್ಞಾನ ರೋಗ ಬಿಡುಗಡೆ ಆಗ್ತದೆ. ಅದಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕೇ ಹೊರತು ಎಂಜಾಯ್ಮೆಂಟ್ ಪ್ರಾಶಸ್ತ್ಯ ಕೊಡೋದಲ್ಲ. ಆಗ ಪ್ರಶ್ನೆ, ಮತ್ತೆ ಇವತ್ತೆಲ್ಲ ಧರ್ಮೋಪವೇಶನ ಮಾಡ್ತೀರಿ ಅಂತ ಕೇಳಿದರೆ, ಇವತ್ತೆಲ್ಲ ಧರ್ಮೋಪವೇಶನ ಮಾಡ್ತೀರಿ ಅಂತ ಕೇಳಿದರೆ, ಅವತ್ತೇನು ತಿಂದಿದ್ದೆ ನಾನು, ದುರ್ಯೋಧನ ಅನ್ನ ತಿಂದಿದ್ದೆ, ನನ್ನ ದೇಹದಲ್ಲಿ ಸೇರಿಕೊಂಡಿತ್ತು, ಬುದ್ಧಿ ಕೆಟ್ಟೋಗಿತ್ತು, ಆದರೆ ಈಗ ನನ್ನ ದೇಹದಲ್ಲಿ ಒಂದು ಹನಿ ರಕ್ತ ಕೂಡ ಇಲ್ಲ, ಎಲ್ಲ ಹೋಗಿಬಿಟ್ಟಿದೆ ಈಗ. ಸೊ ಬ್ಲಡ್ ಕ್ಯಾನ್ಸರ್ ಆದರೆ ಏನು ಮಾಡ್ತಾರೆ ಗೊತ್ತಾ, ಬ್ಲಡ್ ಅಲ್ಲದೆ ಹೊಸ ಬ್ಲಡ್ ಹಾಕ್ತಾರೆ ಒಳಗಡೆ, ಎಲ್ಲ ಬ್ಲಡ್ ತೆಗೆದು ಹೊಸ ಬ್ಲಡ್ ಅನ್ನು ಒಳಗೆ ಹಾಕ್ತಾರೆ. ಇವತ್ತು ನನ್ನ ಬ್ಲಡ್ ಎಲ್ಲ ಹೋಗಿಬಿಟ್ಟಿದೆ, ಆ ಕೆಟ್ಟೋಗಿದ ಬ್ಲಡ್ ಎಲ್ಲ ಹೋಗಿಬಿಟ್ಟಿದೆ. ಯಾತಕ್ಕೆ ಹೋಯ್ತು ಗೊತ್ತಾ, ಅರ್ಜುನ ಬಾಣ ಹೊಡೆದ್ನಲ್ಲ, ಮೈಯೆಲ್ಲ ರಂಧ್ರಮಯ, ಎಲ್ಲ ಬ್ಲಡ್ ಸೋರಿ ಹೋಗಿಬಿಟ್ಟಿದೆ, ಆದರೆ ನನ್ನ ಬುದ್ಧಿ ತಿಳಿಯಾಗಿದೆ ಅಂತ ಹೇಳ್ತಾರೆ. ಹಾಗೆ ಬ್ಲಡ್ ಕ್ಯಾನ್ಸರಿಗೆ ಕ್ಯೂರ್ ಮಾಡೋದನ್ನ ಭೀಷ್ಮರ ಈ ಶಸ್ತ್ರ ಪ್ರಸಂಗದಲ್ಲಿ ಕಾಣುತ್ತೇವೆ ನಾವು. ಒಂದು ಹನಿ ರಕ್ತ ಇಲ್ಲಲ್ಲ, ಬುದ್ಧಿ ಸರಿಯಾಗಿ ತಿಳಿಯಾಗಿಬಿಟ್ಟಿದೆ ಈಗ, ಅದಕ್ಕೆ ಸ್ವಚ್ಛ ಮಾತಾಡ್ತೇನೆ ಅಂತ ಹೇಳ್ತಾರೆ. ಆದರೆ ನಮಗೂ ಹಾಗೆಲ್ಲ ರಕ್ತ ಹೋಗುತ್ತೆ, ಹಾಗೆ ಸುಮ್ ಸುಮ್ಮನೆ ಹೋಗೋದಿಲ್ಲ. ರಕ್ತ ಎಲ್ಲಿಂದ ಹೋಯಿತು, ಅರ್ಜುನ ಬಾಣ ಬಿಟ್ಟಾಗ ಹೋಯ್ತು, ಇಲ್ಲದರೆ ಹೋಗ್ತಿರಲಿಲ್ಲ. ಅರ್ಜುನಶ್ಚ ಇಮೇ ಬಾಣಾಹ ನೇಮೇ ಬಾಣಾಹ ಶಿಖಂಡಿನಃ, ಅರ್ಜುನನ ಬಾಣಗಳಿಗೆ ಅವರ ಮೈಯೆಲ್ಲ ರಂಧ್ರವಾಗಿ ರಕ್ತ ಸುರ್ತಾ ಇದೆ. ಮತ್ತೆ ಯಾರೋ ಚುಚ್ಚಿದ್ರೆ ಕೊಲೆ ಆಗ್ತದೆ ಅಷ್ಟೇ, ರಕ್ತ ತೆಗೆಯಂದ್ರೆ ಚುಚ್ಚಿಬಿಟ್ಟು ರಕ್ತ ತೆಗಿಲಿಕ್ಕಾಗ್ತದಾ? ಮೆಥಡ್, ಸೈಂಟಿಫಿಕ್ ಮೆಥಡ್ ಇದೆ ಅದಕ್ಕೊಂದು. ಆ ಮೆಥಡಲ್ಲಿ ತೆಗೆದ್ರೆ ರಕ್ತದ ಹೋಗಿ ಒಳ್ಳೆ ರಕ್ತ ಹಾಕ್ಲಿಕ್ಕೆ ಬರ್ತದೆ ಹೊರತು ಇದರ ಪ್ರಾಣ ತೆಗಿಬಹುದೇ ಹೊರತು ಉದ್ಧಾರ ಮಾಡಕ್ಕೆ ಆಗೋದಿಲ್ಲ. ಅರ್ಜುನನ ಬಾಣಗಳಿಂದ ಆಯ್ತ ಕೆಲಸ, ಅರ್ಜುನನ ಬಾಣಗಳಿಂದ ಮಾತ್ರ ಸಾಧ್ಯ, ಬೇರೆಯವ್ರ ಬಾಣಗಳಿಂದ ಸಾಧ್ಯ ಇಲ್ಲ. ಅರ್ಜುನ ಅಂದ್ರೆ ಯಾರು ಅಂದ್ರೆ ಆಚಾರ ಹೇಳ್ತಾರೆ, ಶ್ರುತಾದಿಹಿ ಶ್ರವಣ ಮನನ ಧ್ಯಾನ, ಸದಾ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ರೆ ಆಗ ನಮ್ಮ ಬುದ್ಧಿಗೆ ಬಂದಿರತಕ್ಕಂಥ ಮಂಕೆಲ್ಲ ಹೋಗಿಬಿಟ್ಟು ಶುದ್ಧವಾಗ್ತದೆ ಅಂತ ಹೇಳ್ತಾರೆ. ಮಧ್ಯಾಹ್ನ ಸಂಧ್ಯಾ ಒಂದೇ ಮಾಡ್ತೇವಲ್ಲ, ಅವಾಗ ಹೇಳ್ತೇವೆ, ಮಂತ್ರ ಹೇಳ್ತೇವೆ ನಾವೀಗ, ಅಸತಾಂಚ ಪ್ರತಿಗ್ರಹಂ ಸ್ವಾಹ ಅಂತ ಹೇಳ್ತೇವೆ. ಏನು ತಿನ್ನಬಾರದನ್ನು ತಿಂದಿದ್ದೇವೆ, ಮಾಡಬಾರದನ್ನು ಮಾಡಿದ್ದೇವೆ, ಕೆಟ್ಟವರಿಂದ ದಕ್ಷಿಣ ಇಷ್ಟೇ ತಗೊಂಡಿರ್ತೇವೆ, ಅದೆಲ್ಲ ಪಾಪ ಹೋಗಲಿ ಅಂತ ಹೇಳಿ ಅದನ್ನು ನೀರು ತಗೊಳ್ಳು. ಪ್ರತಿನಿತ್ಯದಲ್ಲ ಆ ಮಾತು ಹೇಳಿಬಿಟ್ರೆ ಆವಾಗ ಶುದ್ಧವಾಗ್ತದೆ. ಮಧ್ಯಾಹ್ನ ಸಂಧ್ಯಾ ಒಂದೇ ಉದ್ದೇಶ ಅದೇ. ಆ ದೊಡ್ಡ ಮಹಾಪಾಪ್ತಕವನ್ನು ಕಳ್ಕೊಳ್ಳೋದಕ್ಕೆ ಇರೋ ಉಪಾಯ ಅದು ಅರ್ಜುನನ ಬಾಣದಂತೆ ಕೆಲಸ ಮಾಡೋದಾದ್ರಿಂದ ಸರಿ ಹೋಯಿತು ಅಂತ ಹೇಳಿದ್ರಂತೆ. ಇದು ಘಟ್ಟ ಇದು. ಹಾಗಿದ್ರೆ ಪರಿಸ್ಥಿತಿ ಹೇಗೆ ಸುಧಾರಿಸ್ತು ಅಂತ ಪ್ರಶ್ನೆ. ಆ ಪ್ರಶ್ನೆ ದೊಡ್ಡ ಪ್ರಶ್ನೆ, ಆದ್ದರಿಂದ ನಾಳೆ ಅದಕ್ಕೆ ಉತ್ತರ ನೋಡೋಣ ಅಂತ ಹೇಳ್ತಾ ಇವತ್ತಿನ ದಿವಸ